ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಪ್ರಕಟವಾದಂತಹ ಹೊಸ ಸಂಶೋಧನೆಗಳಲ್ಲಿ ಕೆಲವನ್ನು ಆಯ್ದು ಅವುಗಳ ಸಾರಾಂಶವನ್ನು ನಾವು ನಿಮಗೆ ಇಲ್ಲಿ ಕೇಳಿಸುತ್ತಿದ್ದೇವೆ. ಸಂಪುಟ 2, ಸಂಚಿಕೆ 32, ಏಪ್ರಿಲ್ 14, 2019. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಕರಿಬಿಲದ ಹೊಸ ಚಿತ್ರ, ಇರುಳು ನೋಟ ಪಡೆದ ಇಲಿ, ಗಗನಯಾನಿ ಮತ್ತು ಅನುವಂಶೀಯತೆ ಹಾಗೂ ಬೀಗಲ್ ಸಾಹಸಯಾನ 32. ಕರಿಬಿಲದ ಹೊಸ ಚಿತ್ರ. ಮೊನ್ನೆ ಏಪ್ರಿಲ್ 10 ನಾವೆಲ್ಲ ಇಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಮೈಮರೆತಿದ್ದಾಗ ಪ್ರಪಂಚದಾದ್ಯಂತ ಖಗೋಳ ವಿಜ್ಞಾನಿಗಳು ಟಿವಿಯ ಸುತ್ತ ನೆರೆದಿದ್ದರು. ಇಲ್ಲ, ಅವರು ಕಾಯುತ್ತಿದ್ದುದು ಯಾವುದೇ ಚುನಾವಣಾ ಭಾಷಣಕ್ಕೂ ಅಲ್ಲ, ಅಥವಾ ಇನ್ಯಾವುದೋ ಹೊಸ ಅಂತರಿಕ್ಷ ನೌಕೆಯ ಉಡಾವಣೆಯನ್ನು ನೋಡಲೂ ಅಲ್ಲ. ಅವರೆಲ್ಲ ಕಾದಿದ್ದದ್ದು ನೋಡಲು ತುಸು ತೂತು ಉದ್ದಿನ ವಡೆಯಂತೆಯೇ ತೋರುವ ಚಿತ್ರವನ್ನ ಕಾಣೋದಕ್ಕೆ. ಟ್ವಿಟ್ಟರ್ನಲ್ಲಿಯಂತೂ ಕೆಲವರು ಅಯ್ಯೋ ಅಷ್ಟಕ್ಕಾಗಿ ಇಷ್ಟೆಲ್ಲ ಒದ್ದಾಟವೇ ಎಂದಿದ್ದು ಆಯಿತು. ಐಶ್ವರ್ಯರ ಇದೋ ಇನ್ಯಾರದ್ದೋ ಚಿತ್ರದಷ್ಟು ಸುಂದರವಾಗಿಯಾಗಲಿ ಸ್ಪಷ್ಟವಾಗಿಯಾಗಲಿ ಈ ಚಿತ್ರ ಇಲ್ಲವಲ್ಲ ಎಂದು ಕೆಲವರು ಬಾಯಿ ಬಿಟ್ಟು ಹೇಳಿದ್ದು ಸುದ್ದಿಯಾಗಿತ್ತು. ಆದರೆ ಆ ಚಿತ್ರವನ್ನು ನೋಡಿದ ಖಗೋಳಜ್ಞರು ಮಾತ್ರ ತೆರೆದ ಬಾಯಿ ಮುಚ್ಚದೆ ಹಾಗೆಯೇ ಬೆರಗಾಗಿ ನಿಂತದ್ದು ಮಾತ್ರ ಸತ್ಯ. ಈವೆಂಟ್ ಹೊರೈಸನ್ ಎನ್ನುವ ವಿಶಿಷ್ಟ ಟೆಲಿಸ್ಕೋಪಿನ ನೆರವಿನಿಂದ ತೆಗೆದ ಬಲು ದೂರದಲ್ಲಿರುವ ಕಾಣದ ತಾರೆಯೊಂದರ ಚಿತ್ರ ಅದು. ಕಾಣದ ತಾರೆ ಏಕೆಂದರೆ ಅದರೊಳಗಿಂದ ಬೆಳಕು ಸಹ ಹೊರಬರುವುದಿಲ್ಲ, ಅಷ್ಟು ಬಲವಾದ ಆಕರ್ಷಣೀಯ ತಾರೆ ಅದು. ಖಗೋಳ ವಿಜ್ಞಾನಿಗಳ ಮಾತಿನಲ್ಲಿ ಬ್ಲ್ಯಾಕ್ ಹೋಲ್ ಅಥವಾ ಕರಿಬಿಲ. ಅಂದು ಕಂಡದ್ದು ಕರಿಬಿಲದ ಮೊದಲ ಚಿತ್ರ. ಮಗುವೊಂದು ಉದ್ದಿನ ಒಡೆಯ ಚಿತ್ರವನ್ನು ಕೆಟ್ಟ ಕ್ಯಾಮರಾದಿಂದ ತೆಗೆದಂತೆ ಕಾಣುವ ಇದನ್ನು ತೆಗೆದುದು ಮಾತ್ರ ಮಕ್ಕಳಾಟಿಕೆ ವಸ್ತು ಅಲ್ಲ, ಅದೊಂದು ಮಹಾಸಾಹಸ. ಏನಿದು ಕೃಷ್ಣ ವಿವರ ಕರಿಬಿಲ? 1903 ಆಲ್ಬರ್ಟ್ ಐನ್ಸ್ಟೀನ್ ಗುರುತ್ವ, ಬಲ, ಕಾಲ ಹಾಗೂ ಸ್ಪೇಸ್ ಅರ್ಥಾತ್ ಅವಕಾಶಗಳೆಲ್ಲದರ ನಡುವೆ ಸಂಬಂಧ ಇದೆ ಎನ್ನುವ ಒಂದು ಹೊಸ ತತ್ವವನ್ನು ಪ್ರತಿಪಾದಿಸಿದ್ದ. ಇದನ್ನು ಐನ್ಸ್ಟೀನ್ನ ಸಾಪೇಕ್ಷ ಸಿದ್ಧಾಂತ ಎನ್ನುತ್ತೇವೆ. ಈ ತತ್ವದ ಪ್ರಕಾರ ವಿಶ್ವದಲ್ಲಿ ಬೆಳಕಿಗಿಂತಲೂ ವೇಗವಾಗಿ ಸಾಗುವ ಮತ್ತೊಂದು ವಿದ್ಯಮಾನ ಇಲ್ಲ. ಈ ಸಿದ್ಧಾಂತದ ಲೆಕ್ಕಾಚಾರಗಳನ್ನು ಗಮನಿಸಿದರೆ ಗಾತ್ರದಲ್ಲಿ ಅತಿ ಚಿಕ್ಕದಾದ ಆದರೆ ಅತ್ಯಂತ ಪ್ರಬಲವಾದ ಗುರುತ್ವ ಬಲವಿರುವ ಹಾಗೂ ಮಹಾನ್ ದ್ರವ್ಯರಾಶಿ ವಸ್ತುಗಳು ಇರಬಹುದು ಎಂಬ ತರ್ಕ ಹುಟ್ಟಿತು. ಇವುಗಳಲ್ಲಿ ಕೆಲವದರ ಗುರುತ್ವ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಅದರಿಂದ ಬೆಳಕು ಕೂಡ ತಪ್ಪಿಸಿಕೊಳ್ಳಲಾರದು. ಅರ್ಥಾತ್ ಅಂತಹ ಕಾಯಗಳನ್ನು ನಾವು ಕಾಣುವುದು ಸಾಧ್ಯವೇ ಇಲ್ಲ. 1960ರ ದಶಕದವರೆಗೂ ಇದು ಕೇವಲ ತರ್ಕವಾಗಿಯೇ ಉಳಿದಿತ್ತು. ಆದರೆ ಅನಂತರ ಪರ್ಸೆಲ್ ಪುಟ್ಟದೊಂದು ಭಾರೀ ಗಾತ್ರದ ಪಲ್ಸಾರ್ ಎನ್ನುವ ಕಾಯವನ್ನು ಗುರುತಿಸಿದಳು. ಇದಾದ ನಂತರ ನಮ್ಮವರೇ ಆದ ಚಂದ್ರಶೇಖರ್ ಸೂರ್ಯನಿಗಿಂತ ಹಲವು ಗಾತ್ರ ಭಾರಿಯಾದ ತಾರೆಗಳು ಒಂದು ಹಂತದಲ್ಲಿ ಹೀಗೆ ಭಾರಿ ದ್ರವ್ಯರಾಶಿ ಗುರುತ್ವ ಇರುವಂತಹ ಕಾಯಗಳಾಗುತ್ತವೆ ಎಂದರು. ಇದನ್ನೇ ಬ್ಲ್ಯಾಕ್ ಹೋಲ್ ಎಂದು ಗುರುತಿಸಲಾಯಿತು. ಅನಂತರ ನಡೆದದ್ದೆಲ್ಲವೂ ಇಂತಹ ಕಾಯಗಳು ಇವೆಯೋ ಇಲ್ಲವೋ ಎನ್ನುವುದರ ಹುಡುಕಾಟ ಅಷ್ಟೇ. ಈ ಹುಡುಕಾಟದ ಕೊನೆಯೇ ಈವೆಂಟ್ ಹೊರೈಸನ್ ತೆಗೆದ ಈ ಚಿತ್ರ. ಕರಿಬಿಲಗಳನ್ನು ಹುಡುಕಲು ಹೊರಟಾಗ ಅವು ಇವೆ ಎನ್ನುವುದಕ್ಕೆ ಹಲವು ಸುಳಿವುಗಳು ದೊರೆತಿದ್ದುವು. ಭೌತ ವಿಜ್ಞಾನಿಗಳ ಅಧ್ಯಯನಗಳು ಹಾಗೂ ಲೆಕ್ಕಾಚಾರಗಳು ಅವು ಹೀಗಿರಬಹುದು ಎಂಬ ಕಲ್ಪನೆಗೂ ದಾರಿ ಮಾಡಿಕೊಟ್ಟಿದ್ದುವು. ಹಲವಾರು ಕಲಾವಿದರು ಅಂತಹ ಚಿತ್ರಗಳನ್ನು ಸೃಷ್ಟಿಸಿದ್ದರೂ ಕೂಡ ಆದರೆ ಕರಿಬಿಲದ ಛಾಯಾಚಿತ್ರವನ್ನು ತೆಗೆಯಲಾಗಿರಲಿಲ್ಲ. ಈಗ 5 ವರ್ಷಗಳ ಹಿಂದೆ ಇದಕ್ಕಾಗಿ ಮತ್ತೊಂದು ಪ್ರಯತ್ನ ಆರಂಭವಾಯಿತು. 2 ಕರಿಬಿಲಗಳಿರಬಹುದು ಎಂದು ಊಹಿಸಿದ ಆಕಾಶದ ನೆಲೆಯನ್ನು ಗುರುತಿಸಿ ಅವುಗಳ ಸಮಗ್ರ ಚಿತ್ರ ತೆಗೆಯಲು ತೀರ್ಮಾನಿಸಲಾಯಿತು. ಇದೇ ಈವೆಂಟ್ ಹೊರೈಸನ್. ಆದರೆ ಒಂದೇ ಸಮಸ್ಯೆ, ಇವೆರಡೂ ಕೂಡ ನಮ್ಮಿಂದ ಬಲು ದೂರದಲ್ಲಿವೆ. ಎಷ್ಟು ದೂರದಲ್ಲಿವೆ ಎಂದರೆ ಕೋಟ್ಯಂತರ ಸೂರ್ಯನಷ್ಟು ದೊಡ್ಡ ಗಾತ್ರದವಾದರೂ ಪುಟ್ಟ ಚುಕ್ಕೆಯಷ್ಟು ಕಾಣುವುದಿಲ್ಲ. ಅಷ್ಟು ದೂರದಲ್ಲಿರುವ ಇವುಗಳ ವಿವರಗಳನ್ನು ಹಿರಿದಾಗಿಸುವ ದೂರದರ್ಶಕ ಬೇಕಲ್ಲವೇ? ಇನ್ನು ಸುಮಾರು 5.5 ಕೋಟಿ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವ ಮೆಸಿಯೆ 87 ಹಾಗೂ ಅದೇ ರೀತಿ ಇನ್ನಷ್ಟು ಹತ್ತಿರದಲ್ಲಿರುವ ಮತ್ತೊಂದು ಕರಿಬಿಲವನ್ನು ಇದಕ್ಕಾಗಿ ಆಯ್ದುಕೊಳ್ಳಲಾಯಿತು. ಮೆಸಿಯೆ 87 ಎಷ್ಟು ದೂರದಲ್ಲಿದೆ ಎಂದರೆ ಅದರಿಂದ ಹೊರಟಂತಹ ಬೆಳಕು ನಮ್ಮನ್ನು ಬಂದು ತಲುಪಲು ಕನಿಷ್ಠ ಎಂದರೆ 5.5 ಕೋಟಿ ವರ್ಷಗಳು ಬೇಕು. ಇಷ್ಟು ದೂರದಲ್ಲಿರುವ ಕಾಯವನ್ನು ನೋಡಲು ಎಂತಹ ದೊಡ್ಡ ಮಸೂರ ಬೇಕಾಗುತ್ತದೆ ಊಹಿಸಿಕೊಳ್ಳಿ. ಹೀಗಾಗಿ ಈ ಸಾಹಸಕ್ಕೆ ಎಳೆಸಿದ 8 ರಾಷ್ಟ್ರಗಳ 13 ಸಂಸ್ಥೆಗಳ 200 ವಿಜ್ಞಾನಿಗಳು ಒಂದು ಉಪಾಯ ಹೂಡಿದರು. ಇವರು ಭೂಮಿಯನ್ನೇ ದೂರದರ್ಶಕವನ್ನಾಗಿ ಮಾಡಿಬಿಟ್ಟರು. ಅರ್ಥಾತ್ ಭೂಮಿಯ 8 ಕಡೆಗಳಲ್ಲಿ ರೇಡಿಯೋ ದೂರದರ್ಶಕಗಳನ್ನು ಸ್ಥಾಪಿಸಿ ಅವುಗಳನ್ನು ಏಕಕಾಲದಲ್ಲಿ M87 ಅಥವಾ MESIE 87 ಗುರಿಯಿಟ್ಟರು. ಹೀಗೆ ಇಡೀ ಭೂಮಿಯೇ ದೊಡ್ಡ ಕಣ್ಣಾಗಿ M87 ನೆಟ್ಟಿ ನೋಡಿತು, ಈ ಚಿತ್ರವನ್ನು ತೆಗೆಯಿತು. ಅಲ್ಲ, ಕರಿಬೆಲದಿಂದ ಬೆಳಕು ಬರುವುದಿಲ್ಲ ಎಂದ ಮೇಲೆ ಅದನ್ನು ಕಾಣುವುದಾದರೂ ಹೇಗೆ ಎಂದಿರಾ? ನಿಜ, ಇದಕ್ಕೂ ವಿಜ್ಞಾನಿಗಳು ಹಲವು ಉಪಾಯಗಳನ್ನು ಕಂಡುಕೊಂಡರು. ಕರಿಬಿಲಗಳ ಹಿಂದೆ ಇರುವ ತಾರೆಗಳು ನೆಬುಲಾಗಳಿಂದಲೂ ಬೆಳಕು ಬರುತ್ತದಷ್ಟೇ. ಈ ಬೆಳಕನ್ನೇ ನೋಡುವುದು, ಅವುಗಳು ಸೃಷ್ಟಿಸುವ ನೆರಳನ್ನು ಗಮನಿಸಿದರೆ ಕರಿಬಿಲದ ಗಾತ್ರ ಆಕಾರ ತಿಳಿಯಬೇಕು. ಇದು ಇವರ ತರ್ಕ. ಇದನ್ನೇ ಈವೆಂಟ್ ಹೊರೈಸನ್ ವಿಜ್ಞಾನಿಗಳು ಬಳಸಿದರು. ಕರಿಬಿಲದ ಅಗಾಧ ಗುರುತ್ವದ ಬಲದಿಂದಾಗಿ ಅದರ ಆಚೀಚೆ ಸುಳಿಯುವ ಯಾವ ವಸ್ತುವು ಕರಿಬಿಲದೊಳಗೆ ಬಿದ್ದು ಬಿಡುತ್ತದೆ. ಹಾಗಾಗಿ ಬೆಳಕು ಕೂಡ ಅಲ್ಲಿಂದ ಹೊರಬರುವುದಿಲ್ಲ. ಆದರೆ ಇಲ್ಲಿಂದ ಇನ್ನು ಸ್ವಲ್ಪ ದೂರ, ಅಂದರೆ ಈ ಪ್ರಭಾವದ ಅಂಚಿಗೆ ಬಂದರೆ ಬೆಳಕು ನಿರಂತರವಾಗಿ ಬಾಗಿ ಕರಿಬಿಲದ ಸುತ್ತಲೂ ಗಿರಕಿ ಹೊಡೆಯುತ್ತದೆ, ಕರಿಬಿಲದೊಳಗೆ ಬೀಳುವುದಿಲ್ಲ. ಅಲ್ಲಿಂದ ಇನ್ನೂ ಆಚೆಗೆ ಬಂತಹ ಬೆಳಕು ತುಸು ಬಾಗಿ ದೂರ ಹೊರಟು ಹೋಗುತ್ತದೆ. ಇನ್ನೂ ದೂರದಲ್ಲಿರುವ ಬೆಳಕಿನ ಕಿರಣಗಳು ಎಂದಿನಂತೆ ತಮ್ಮ ಹಾದಿಯಲ್ಲಿ ಸಾಗಿ ಹೋಗುತ್ತವೆ. ಇದು ಭೌತವಿಜ್ಞಾನಿಗಳ ತರ್ಕ. ಈಗ ಈವೆಂಟ್ ಹೊರೈಸನ್ ತೆಗೆದಿರುವಂತಹ M87 ಚಿತ್ರ ಇದೇ ರೀತಿಯಲ್ಲಿ ಇದೆ. ನಟ್ಟ ನಡುವೆ ಅಚ್ಚಕಪ್ಪು ಬಣ್ಣದ ಬೆಳಕಿಲ್ಲದ ಜಾಗ, ಅದರ ಸುತ್ತಲೂ ಬೆಂಕಿಯಂತೆ ಬೆಳಕಿನ ವರ್ತುಲಗಳು. ಅರ್ಥಾತ್ ಐನ್ಸ್ಟೀನನ ಹಾಗೂ ಅನಂತರ ಈ ಬಗ್ಗೆ ಇತರೆ ಭೌತವಿಜ್ಞಾನಿಗಳು ನಡೆಸಿದ ತರ್ಕವೆಲ್ಲವೂ ಸತ್ಯ ಎನ್ನುವ ಪುರಾವೆಯನ್ನು ಈ ಚಿತ್ರ ನಮ್ಮ ಕಣ್ಣೆದುರಿಗೆ ಇಟ್ಟಿದೆ. ಹಾ, ಒಂದು ಮಾತು, ಇದು ನಾವು ನೀವು ಸ್ಮಾರ್ಟ್ಫೋನಿನಲ್ಲಿ ಕ್ಲಿಕ್ಕಿಸಿದಂತಹ ಚಿತ್ರವಲ್ಲ ಎನ್ನುವುದು ನೆನಪಿರಲಿ. ವಿವಿಧ ದೂರದರ್ಶಕಗಳು ಕಂಡ ರೇಡಿಯೋ ತರಂಗಗಳ ವೇಗ, ಹಾದಿ, ಪ್ರಖರತೆ, ಅವು ಆಕಾಶದಲ್ಲಿ ಇದ್ದಂತಹ ಸ್ಥಾನ, ಇವೆಲ್ಲವನ್ನು ಒಟ್ಟು ಮಾಡಿ ಅವುಗಳಲ್ಲಿ ಸಮಾನವಾದದ್ದನ್ನು ಗುರುತಿಸಿ ಜೋಡಿಸಿ ಹೊಲೆದು ತಯಾರಿಸಿದಂತಹ ಚಿತ್ರ ಇದು. ಅರ್ಥಾತ್ ಬಿಡಿಬಿಡಿಯಾಗಿ ಸಂಗ್ರಹಿಸಿದ ಮಾಹಿತಿಯನ್ನು ಅರ್ಥವತ್ತಾಗಿ ಜೋಡಿಸಿ ಪಡೆದಂತಹ ಚಿತ್ರ. ಈ ಮಾಹಿತಿ ಸಂಗ್ರಹಣೆ ಹಾಗೂ ಅರ್ಥೈಸಿದ ಬಗೆಯೂ ಕೂಡ ಸ್ವಾರಸ್ಯವಾದ ಕಥೆಯೇ. ಭೂಮಿಯೇ ಕಣ್ಣಾಗಿತ್ತು ಎಂದೆನಲ್ಲವೇ, ಆ ಕಣ್ಣಿನ 8 ಭಾಗದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ಹವಾಮಾನ ಚೆನ್ನಾಗಿದ್ದ 4 ದಿನಗಳಲ್ಲಿ ಈ 8 ದೂರದರ್ಶಕಗಳು ಬಿಡುವಿಲ್ಲದೆ M87 ಗಮನಿಸಿದ್ದವು. ಹಾಗೆ ಸಂಗ್ರಹಿಸಿದ ಮಾಹಿತಿಯ ಒಟ್ಟಾರೆ ಗಾತ್ರ ಎಷ್ಟಿರಬಹುದು ಒಂದು ಊಹಿಸಿ. ಅಷ್ಟು ಮಾಹಿತಿಯನ್ನು ನಿಮ್ಮ ಫೋನಿನಲ್ಲಿ ಕೂಡಿಡಬೇಕೆಂದರೆ 1-2 ಲಕ್ಷ ಫೋನುಗಳು ಬೇಕಾಗುತ್ತವೆ. ಅಷ್ಟು ಪ್ರಮಾಣದ ಸಂಗೀತವನ್ನು ಸಂಗ್ರಹಿಸಿಟ್ಟಿರಿ ಎಂದುಕೊಳ್ಳಿ. ಅದನ್ನು ಎಡೆಬಿಡದೆ ಕೇಳಿದರೂ ಕೂಡ ಪೂರ್ತಿ ಕೇಳಿ ಮುಗಿಸಲು ಕನಿಷ್ಠ ಎಂದರೂ 8,500 ವರ್ಷಗಳು ಬೇಕಂತೆ. ಇಂತಹ ಬೃಹತ್ ಕಂಪ್ಯೂಟರು ನಮ್ಮಲ್ಲಿ ಇಲ್ಲ. ಹಾಗಾಗಿ ಸಣ್ಣ ಸಣ್ಣ ಸಂಗ್ರಾಹಕಗಳಲ್ಲಿ ಮೊದಲು ಈ ಮಾಹಿತಿಯನ್ನು ಸಂಗ್ರಹಿಸಿ ಈ ಸಂಗ್ರಾಹಕಗಳು ಅರ್ಥಾತ್ ಹಾರ್ಡ್ ಡಿಸ್ಕ್ಗಳನ್ನು ಒಂದೆಡೆ ತಂದು ಅಲ್ಲಿನ ಸೂಪರ್ ಕಂಪ್ಯೂಟರ್ನಲ್ಲಿ 2 ವರ್ಷಗಳ ಕಾಲ ಅರ್ಥೈಸಿದ್ದಾರೆ. ಹಾ, ಇನ್ನೂ ಒಂದು ವಿಶೇಷ, ಈ ಅರ್ಥೈಸುವಿಕೆಯಲ್ಲಿ ಅರ್ಥೈಸುವುದಕ್ಕೆ 29 ವರ್ಷದ ಒಬ್ಬ ಮಹಿಳಾ ವಿಜ್ಞಾನಿಯ ಪಾತ್ರ ಬಹು ಹಿರಿದಾಗಿತ್ತು ಎನ್ನುತ್ತದೆ ಈವೆಂಟ್ ಹೊರೈಸನ್. ಹಾಗಿದ್ದೂ ಈ ಚಿತ್ರ ನಾವೆಲ್ಲರೂ ಕಲ್ಪಿಸಿಕೊಂಡ ರೀತಿಯೇ ಇದೆ ಎನ್ನುವುದು ಖುಷಿಯ ವಿಷಯ. ಇದೇ ರೀತಿ ಮತ್ತೊಂದು ಕರಿಬೆಲದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ, ಆದರೆ ಅದರ ವೇಗ ಊಹಿಸಿದ್ದಕ್ಕಿಂತ ಹೆಚ್ಚಾದ್ದರಿಂದ ಅದರ ಚಿತ್ರ ಇನ್ನೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಒಟ್ಟಾರೆ ಕರಿಬಿಲದ ಚಿತ್ರವನ್ನೂ ತೆಗೆಯಬಹುದು ಎನ್ನುವುದು ಸಿದ್ಧವಾಯಿತು. ಇನ್ನು ನಮಗೆ ತಿಳಿದಿರುವ ಕರಿಬಿಲಗಳೆಲ್ಲದರ ಚಿತ್ರಗಳು ಇದೇ ಆಕಾರ ಇರಬಹುದೇ, ಬೇರೆ ಇರಬಹುದೋ? ಹಾಗಿದರೆ ಅದೇಕೆ? ಚಿತ್ರ ಬೇರೆ ರೀತಿ ಇದ್ದರೆ ನಾವು ಇದುವರೆಗೂ ರೂಪಿಸಿದ ತರ್ಕಗಳಲ್ಲಿ ಏನಾದರೂ ತಪ್ಪಿದೆಯೋ, ಅದನ್ನು ಮಾರ್ಪಡಿಸಬೇಕಾಗಬಹುದೋ? ಇತ್ಯಾದಿ ಹಲವು ಪ್ರಶ್ನೆಗಳು ಮುಂದೆ ಏಳಲಿವೆ. ಆ ದಿನಗಳಿಗಾಗಿ ಕಾಯಬೇಕು, ಕಾಯೋಣ. ಚುಟುಕು ಚುರುಮುರಿ. ಇರುಳು ನೋಟದ ಇಲಿ. ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಎನ್ನುವ ಗಾದೆ ಇದೆ. ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಂಡ ಬಾವಿಯನ್ನು ಬೆಳಿಗ್ಗೆ ಕಾಣದೇ ಹೋದ ಈ ಮೂರ್ಖ ಎನ್ನುವುದೇ ಇದರ ಅರ್ಥ. ನಮಗೆ ಇರುಳಿನಲ್ಲಿ ಏನೂ ಕಾಣಿಸುವುದಿಲ್ಲವಷ್ಟೇ. ಇದಕ್ಕೆ ಕಾರಣ ಇರುಳಿನಲ್ಲಿ ಹಗಲಿನಲ್ಲಿ ಇರುವಷ್ಟು ಬೆಳಕಿಲ್ಲ ಎನ್ನುವುದು ಒಂದು ಕಾರಣ, ನಮ್ಮ ಕಣ್ಣಿಗೆ ಇರುಳಿನಲ್ಲಿ ಇರುವ ಬೆಳಕನ್ನು ಕಾಣುವ ಸಾಮರ್ಥ್ಯ ಇಲ್ಲ ಎನ್ನುವುದು ಮತ್ತೊಂದು. ಒಂದು ವೇಳೆ ಈಗಿಲ್ಲದ ಈ ಸಾಮರ್ಥ್ಯವನ್ನು ನಮ್ಮ ಕಣ್ಣಿಗೆ ಕೊಟ್ಟರೆ ಹೇಗಿರುತ್ತದೆ ಎನ್ನುವುದು ಒಂದು ಕೌತುಕಮಯವಾದ ಪ್ರಶ್ನೆ. ಇರುಳಿನಲ್ಲಿಯೂ ನಮ್ಮ ಕಣ್ಣು ಕಾಣಬಹುದೋ? ಇಂತಹ ಪ್ರಯತ್ನವೊಂದು ನಡೆದ ಸುದ್ದಿ ಬಂದಿದೆ. ಸೆಲ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಪ್ರಬಂಧವೊಂದರ ಪ್ರಕಾರ ಚೀನಾದ ಹೆಫೈನಲ್ಲಿರುವ ಚೀನಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ನರವಿಜ್ಞಾನಿ ಟಿಯಾನ್ ಜುಯಿ ಮತ್ತು ಸಂಗಡಿಗರು ಇಲಿಗಳಿಗೆ ಅವಕೆಂಪು ಕಿರಣಗಳನ್ನು ನೋಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರಂತೆ. ವಿಶೇಷವಾಗಿ ತಯಾರಿಸಿದ ನ್ಯಾನೋಗುಂಡುಗಳನ್ನು ಇವುಗಳ ಕಣ್ಣುಗಳಿಗೆ ಚುಚ್ಚಿ ಈ ಶಕ್ತಿಯನ್ನು ನೀಡಿದ್ದಾರೆ ಎನ್ನುತ್ತದೆ ಸೆಲ್ ಪತ್ರಿಕೆ. ಅವಕೆಂಪು ಕಿರಣಗಳು ಎಂದರೆ ಇನ್ಫ್ರಾರೆಡ್ ರೇಸ್. ಕಣ್ಣಿಗೆ ವಸ್ತುಗಳು ಕಾಣುತ್ತವೆ ಎಂದರೆ ಕಣ್ಣಿನ ಪರದೆಯ ಮೇಲೆ ಅವುಗಳ ಬಿಂಬ ಮೂಡಿದೆ ಎಂದರ್ಥ. ಈ ಬಿಂಬದಲ್ಲಿರುವ ಬೆಳಕಿನ ಬಿಂದುಗಳನ್ನು ಅಲ್ಲಿನ ಜೀವಕೋಶಗಳು ಗುರುತಿಸುತ್ತವೆ, ಅನಂತರ ಈ ಮಾಹಿತಿಯನ್ನು ಮಿದುಳಿಗೆ ರವಾನಿಸುತ್ತವೆ. ಬೆಳಕಿನ ಬಿಂದುಗಳನ್ನು ಗುರುತಿಸಲು ಕಣ್ಣಿನ ಪರದೆಯ ಕೋಶಗಳಲ್ಲಿ ವಿಶೇಷ ಪ್ರೋಟೀನ್ಗಳಿವೆ. ದುರದೃಷ್ಟವಶಾತ್ ಈ ಪ್ರೋಟೀನ್ಗಳಿಗೆ ಕಾಮನಬಿಲ್ಲಿನ ಏಳೂ ಬಣ್ಣಗಳನ್ನು ಗುರುತಿಸುವ ಶಕ್ತಿ ಇಲ್ಲ. ಕೇವಲ ಮೂರು ಬಣ್ಣಗಳನ್ನಷ್ಟೇ ಅವು ಗುರುತಿಸಬಲ್ಲವು. ಆದರೆ ಈ ಮೂರು ಬಣ್ಣದ ಬಿಂದುಗಳ ವಿವಿಧ ವಿನ್ಯಾಸಗಳನ್ನು ನಮ್ಮ ಮಿದುಳು ಸಂಸ್ಕರಿಸಿ ಕಾಮನಬಿಲ್ಲನ್ನು ನಮಗೆ ಪರಿಚಯಿಸುತ್ತದೆ. ರಾತ್ರಿಯ ಹೊತ್ತು ಇಷ್ಟು ಬಣ್ಣಗಳು ಇಲ್ಲದಿರುವುದರಿಂದ ಪರದೆಯಲ್ಲಿರುವ ಕೋಶಗಳಲ್ಲಿ ಕೇವಲ ಪ್ರಖರತೆಯನ್ನು ಗುರುತಿಸುವ ಕೋಶಗಳಷ್ಟೇ ಕಾರ್ಯಪ್ರವೃತ್ತವಾಗಿರುತ್ತವೆ. ಹೀಗಾಗಿ ರಾತ್ರಿಯ ಮಬ್ಬಿನಲ್ಲಿ ನಮಗೆ ಕಪ್ಪು, ಕೆಂಪು, ಹಸಿರು ಎಲ್ಲವೂ ಬೂದು ಬಣ್ಣವಾಗಿಯೇ ಕಾಣುವುದು ಸಹಜ. ಅರ್ಥಾತ್ ನಾವು ರಾತ್ರಿ ಕೇವಲ ಕಪ್ಪು ಬಿಳುಪು ಚಿತ್ರಗಳನ್ನಷ್ಟೇ, ಅದು ಮಸುಕು ಮಸುಕಾದ ಚಿತ್ರಗಳನ್ನು ನೋಡಬಲ್ಲೆವು. ಈ ಕೋಶಗಳು ಬೇರೆ ಬೆಳಕನ್ನು ಅಂದರೆ ಕೆಂಪು ಬಣ್ಣಕ್ಕಿಂತಲೂ ತರಂಗ ದೂರ ಕಡಿಮೆ ಇರುವಂತಹ ಅವಕೆಂಪು ಕಿರಣಗಳನ್ನು ಪತ್ತೆ ಮಾಡುವಂತೆ ಮಾಡಿದರೆ ಹೇಗೆ? ಹಾಗೆ ಮಾಡಬಹುದೇ? ಈ ಪ್ರಶ್ನೆ ಕೇಳಿದ ಜುಯಿ ಮತ್ತು ತಂಡ 980 ನ್ಯಾನೋಮೀಟರ್ ತರಂಗ ದೂರವಿರುವ ಬೆಳಕಿಗೆ ಸ್ಪಂದಿಸುವಂತಹ ನ್ಯಾನೋ ಕಣಗಳನ್ನು ಸೃಷ್ಟಿಸಿತು. ಈ ಕಣಗಳು ತಮ್ಮ ಮೇಲೆ ಅವಕೆಂಪು ಕಿರಣಗಳು ಬಿದ್ದಾಗ ಅವುಗಳಲ್ಲಿನ ಸ್ವಲ್ಪ ಶಕ್ತಿಯನ್ನು ಹೀರಿ ಉಳಿದವನ್ನು ಹಸಿರು ಬೆಳಕಿನ ರೂಪದಲ್ಲಿ ಸೂಸುತ್ತವೆ. ಅರ್ಥಾತ್ ಅವಕೆಂಪು ಕಿರಣಗಳ ಅಡಿಯಲ್ಲಿ ಇವು ಹಸಿರಾಗಿ ತೋರುತ್ತವೆ. ಹೀಗೆ ನ್ಯಾನೋ ಕಣಗಳನ್ನು ಸೃಷ್ಟಿಸಿದ ಮೇಲೆ ಜೂಯಿ ತಂಡ ಕಣ್ಣಿನ ಪರದೆಯಲ್ಲಿರುವ ಬೆಳಕನ್ನು ಗ್ರಹಿಸುವ ಕೋಶಗಳಿಗೆ ಅಂಟಿಕೊಳ್ಳುವ ಪ್ರೋಟೀನ್ ಒಂದನ್ನು ಈ ನ್ಯಾನೋ ಕಣಗಳಿಗೂ ಜೋಡಿಸಿತು. ಹೀಗೆ ಪ್ರೋಟೀನ್ ಜೋಡಿಸಿದ ನ್ಯಾನೋ ಕಣಗಳನ್ನು ಇಲಿಯ ಕಣ್ಣಿನೊಳಗೆ ಚುಚ್ಚಿತು. ಅನಂತರ ಇಲಿಯ ಕಣ್ಣಿನೊಳಗೆ ಅವಕೆಂಪು ಕಿರಣಗಳನ್ನು ಹಾಯಿಸಿ ಈ ಕೋಶಗಳು ಅದಕ್ಕೆ ಸ್ಪಂದಿಸುತ್ತವೆಯೋ ಎಂದು ಪರೀಕ್ಷಿಸಿತು. ಒಂದೊಂದು ಕೋಶವನ್ನೇ ಪರೀಕ್ಷಿಸಿದರೂ ಕೂಡ ಅವು ಈ ಅವಕೆಂಪು ಕಿರಣವನ್ನು ಪತ್ತೆ ಮಾಡುತ್ತಿದ್ದುವಂತೆ. ಕೋಶಗಳು ಸ್ಪಂದಿಸಿದ ಮಾತ್ರಕ್ಕೆ ಇಲಿಗಳು ವಸ್ತುವನ್ನು ಕಂಡವು ಎಂದು ಹೇಳಲಾಗುವುದಿಲ್ಲವಷ್ಟೇ. ಇದಕ್ಕಾಗಿ ಇವರು ಇನ್ನೂ ಒಂದು ಪ್ರಯೋಗ ನಡೆಸಿದ್ದಾರೆ. ನ್ಯಾನೋ ಕಣಗಳನ್ನು ಚುಚ್ಚಿದ ಇಲಿಗಳಿಗೂ ಸಾಮಾನ್ಯ ಇಲಿಗಳ ಮತ್ತೊಂದು ತಂಡಕ್ಕೂ ತರಬೇತಿ ನೀಡಿದ್ದಾರೆ. ಹಸಿರು ಬಣ್ಣದ ಕೆಲವು ಆಕಾರಗಳನ್ನು ತೋರಿಸಿ ವಿದ್ಯುತ್ ಶಾಕ್ ನೀಡಿದ್ದಾರೆ. ಅರ್ಥಾತ್ ಅಂತಹ ಆಕಾರಗಳು ಕಂಡಾಗ ಇಲಿಗಳು ಬೆಚ್ಚುವಂತೆ, ಬೆದರುವಂತೆ ಕಲಿಸಿದ್ದಾರೆ. ಅನಂತರ ಎರಡು ಗುಂಪಿಗೂ ಒಂದೇ ಆಕಾರವನ್ನು ತೋರಿಸುವ ಅವಕೆಂಪು ಕಿರಣಗಳ ಚಿತ್ರಗಳನ್ನು ತೋರಿಸಿದ್ದಾರೆ. ಹೀಗೆ ಮಾಡಿದಾಗ ನ್ಯಾನೋ ಕಣಗಳನ್ನು ಚುಚ್ಚಿದ ಇಲಿಗಳಷ್ಟೇ ಬೆದರಿದುವಂತೆ. ಸಾಮಾನ್ಯ ಇಲಿಗಳಿಗೆ ಈ ಚಿತ್ರ ಕಾಣಲೇ ಇಲ್ಲ. ಮತ್ತೊಂದು ಪ್ರಯೋಗದಲ್ಲಿ ಇದೇ ರೀತಿಯಲ್ಲಿ ಒಂದು ಆಕಾರ ಇರುವ ಹಾದಿಯಲ್ಲಷ್ಟೇ ಈಜಿ ಹೋಗುವಂತೆ ಇವರು ತರಬೇತಿ ನೀಡಿದ್ದಾರೆ. ಅನಂತರ ಆ ಕವರು ಹಾದಿಗಳಲ್ಲಿ ಒಂದರಲ್ಲಷ್ಟೇ ಹಸಿರು ಗುರುತನ್ನು ಇಟ್ಟಿದ್ದಾರೆ. ಹೀಗೆ ಮಾಡಿದಾಗ ಅವಕೆಂಪು ಕಿರಣಗಳನ್ನು ಗುರುತಿಸಬಲ್ಲಂತಹ ಇಲಿಗಳು ಕೇವಲ ಆದಕ್ಕಿನಲ್ಲಷ್ಟೇ ಚಲಿಸಿದುವು ಎನ್ನುತ್ತಾರೆ ಇವರು. ಅರ್ಥಾತ್ ನ್ಯಾನೋ ಕಣಗಳನ್ನು ಚುಚ್ಚಿಸಿಕೊಂಡ ಇಲಿಗಳು ಅವಕೆಂಪು ಕಿರಣಗಳ ಚಿತ್ರಗಳನ್ನು ನೋಡುತ್ತಿದ್ದುವು ಎಂಬುದು ಸ್ಪಷ್ಟವಾಯಿತು. ಅವಕೆಂಪು ಕಿರಣಗಳು ಎಂದರೆ ಮತ್ತೇನಲ್ಲ, ಇವು ಒಂದು ರೀತಿಯಲ್ಲಿ ಉಷ್ಣದ ಕಿರಣಗಳು ಎನ್ನಬಹುದು. ನಮ್ಮ ಮೈ ಬಿಸಿ ಕೂಡ ಅವಕೆಂಪು ಕಿರಣಗಳಾಗಿ ತೋರ್ಪಡುತ್ತದೆ. ಹಾಗಂತ ಜುಯಿ ತಂಡದ ಉದ್ದೇಶ ಇಲಿಗಳು ನಮ್ಮನ್ನು ಕಂಡು ತಪ್ಪಿಸಿಕೊಳ್ಳಲಿ ಅನ್ನುವುದಲ್ಲ. ಬದಲಿಗೆ ಈ ತಂತ್ರವನ್ನು ಬಳಸಿ ಕೆಲವು ಬಣ್ಣಗಳನ್ನು ನೋಡಲಾಗದ ಅದೃಷ್ಟಹೀನರಿಗೆ ಅಥವಾ ಪ್ರೋಟೀನ್ ದೋಷಗಳಿಂದಾಗಿ ಬೆಳಕನ್ನೇ ಗುರುತಿಸಲಾರದಂತವರಿಗೆ ದೃಷ್ಟಿ ನೀಡಬಹುದೇ ಎನ್ನುವುದು ಇವರ ಪ್ರಶ್ನೆ. ಅಥವಾ ಇರುಳಿನಲ್ಲೂ ನೋಡಬಲ್ಲ ಸೂಪರ್ ಕಣ್ಣಿನವರನ್ನೂ ಸೃಷ್ಟಿಸಬಹುದು. ಆದರೆ ಹೀಗೆ ಕೃತಕವಾಗಿ ಒದಗಿದ ದೃಷ್ಟಿಯಿಂದ ಕಾಣುವ ನೋಟಗಳು ಹೇಗಿರುತ್ತವೆಯೋ, ಏನನ್ನಿಸುತ್ತವೆಯೋ ಹೇಳುವವರು ಇನ್ನೂ ಇಲ್ಲ. ಗಗನಯಾನಿ ಮತ್ತು ಅನುವಂಶೀಯತೆ. ಚುನಾವಣೆಯಲ್ಲಿ ಯಾರಾದರೂ ಗೆಲ್ಲಿ ಬಿಡಿ, ಗಗನಯಾನದ ಯೋಜನೆ ಮಾತ್ರ ಮುಂದುವರಿಯುತ್ತದೆ. ಇನ್ನು 5 ವರ್ಷಗಳಲ್ಲಿ ಗಗನದಲ್ಲಿ ಭಾರತೀಯರು ತಮ್ಮದೇ ಸಾಮರ್ಥ್ಯದಿಂದ ಹಾರಾಡುವುದನ್ನು ಕಾಣುವುದಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ಅದೇನೋ ಸರಿ, ಆದರೆ ಹೀಗೆ ಅಂತರಿಕ್ಷಯಾನ ಮಾಡುವವರಿಗೆ ಅಪಾಯಗಳಿಲ್ಲವೇ? ಹೀಗೆಂದ ಕೂಡಲೇ ತಟ್ಟನೆ, ಒಂದೆರಡು ದಿನದ ಪ್ರಯಾಣ ಅಷ್ಟೇ, ಅದರಿಂದೇನು ನಷ್ಟ ಇಲ್ಲ ಎನ್ನುವ ಉತ್ತರ ಬರುತ್ತದೆ. ಹೌದು, 1960ನೇ ದಶಕದಿಂದ ಇಂದಿನವರೆಗೂ ಸುಮಾರು 600 ಮಂದಿ ಅಂತರಿಕ್ಷಯಾನವನ್ನು ಮಾಡಿದ್ದಾರೆ. ಇವರಲ್ಲಿ ಅಮೆರಿಕ, ಫ್ರಾನ್ಸ್, ಜಪಾನು, ಚೀನಾ, ಇಂಗ್ಲೆಂಡು ಗಗನಯಾನಿಗಳೇ ಹೆಚ್ಚು. ನಮ್ಮವರೇ ಆದ ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ ಹಾಗೂ ಸುನಿತಾ ವಿಲಿಯಂರನ್ನು ಸೇರಿಸಿಕೊಳ್ಳಿ. ಆದರೆ ಇವರ್ಯಾರೂ ಕೂಡ ಬಹುದೀರ್ಘಕಾಲ ಅಂತರಿಕ್ಷದಲ್ಲಿ ವಾಸ ಮಾಡಲಿಲ್ಲ. ಕೇವಲ ಕೆಲವು ತಿಂಗಳ, ಅತಿ ಹೆಚ್ಚು ಎಂದರೆ 6 ತಿಂಗಳ ಕಾಲ ಅಲ್ಲಿದ್ದು ಮರಳಿದರು ಅಷ್ಟೇ. ಹಾಗೊಂದು ವೇಳೆ ನಮ್ಮ ಗಗನಯಾನ ಮಂಗಳಯಾತ್ರೆ ಆದರೆ, ಮಂಗಳನಲ್ಲಿಗೆ ಮನುಷ್ಯ ಹೋಗಿ ಬಂದರೆ ಎನ್ನುವ ಪ್ರಶ್ನೆಗಳು ಈಗ ಎದ್ದಿವೆ. ಮಂಗಳನವರೆಗೆ ಹೋಗಲು ಬೇಕಾದ ತಾಂತ್ರಿಕ ಸಾಮರ್ಥ್ಯಗಳು ಈಗಾಗಲೇ ಸಿದ್ಧವಿವೆ ಎನ್ನುವುದು ಇದಕ್ಕೆ ಕಾರಣ. ಆದರೆ ಈ ಪ್ರಶ್ನೆ ಇರುವುದು ಮಂಗಳ ಗ್ರಹಕ್ಕೆ ಹೋಗಲಾದೀತೆ ಎಂದಲ್ಲ. ಹೋದರೆ ಏನಾಗಬಹುದು? ಮಂಗಳಯಾತ್ರೆ ಮಾಡಲು ಬೇಕಾಗುವ ದೀರ್ಘಾವಧಿಯ ಅಂತರಿಕ್ಷ ವಾಸವನ್ನು ಯಾತ್ರಿಗಳು ತಾಳಿಕೊಳ್ಳಬಲ್ಲರೆ? ಹಾಗೊಮ್ಮೆ ಅವರು ತಾಳಿಕೊಂಡರು, ಅದರಿಂದ ಅವರ ದೇಹದ ಮೇಲಾಗುವ ಪರಿಣಾಮಗಳು ಅವರ ಮಕ್ಕಳನ್ನು ಬಾಧಿಸಬಲ್ಲದೆ? ಹೀಗಾದರೆ ನಾವು ಮುಂದೆ ಭೂಮಿ ತುಂಬಿ ತುಳುಕಿದಾಗ ಮಂಗಳಯಾತ್ರೆ ಮಾಡಿ ಅಲ್ಲಿ ನಮ್ಮ ವಸಾಹತು ಸ್ಥಾಪಿಸಬೇಕು ಎಂದುಕೊಂಡಿದ್ದೇವಲ್ಲ, ಆ ಕನಸಿಗೆ ಬೆಂಕಿ ಬಿದ್ದಂತಾಗುತ್ತದಲ್ಲ. ಈಗ ಈ ಸಂದೇಹಗಳಿಗೆ ಉತ್ತರ ಹುಡುಕಲು ಹೊರಟ ಮೊತ್ತ ಮೊದಲ ದೀರ್ಘಾವಧಿ ಗಗನಯಾತ್ರೆಯ ಫಲಿತಾಂಶಗಳು ಬಂದಿವೆ. ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಈ ಪ್ರಯೋಗದ ವಿವರಗಳು ಹಲವು ಕೌತುಕಮಯ ವಿಷಯಗಳನ್ನು ಹೊರಚೆಲ್ಲಿವೆ. ಅಮೆರಿಕೆಯ ನಾಸಾ ಸಂಸ್ಥೆಯು ನಡೆಸಿದ ಈ ಪ್ರಯೋಗಕ್ಕೆ ತದ್ರೂಪಿಯಾದಂತಹ ಅವಳಿಗಳನ್ನು ಬಳಸಿಕೊಳ್ಳಲಾಯಿತು. ಅವಳಿಗಳೇ ಏಕೆ ಎಂದರೆ, ದೀರ್ಘಾವಧಿಯ ಅಂತರಿಕ್ಷ ಪ್ರವಾಸದಲ್ಲಿ ನಮಗೆ ಎದುರಾಗುವ ತೊಂದರೆಗಳು ಕೇವಲ ಆರೋಗ್ಯದ ಸಮಸ್ಯೆಗಳಷ್ಟೇ ಅಲ್ಲ, ಮಾನಸಿಕವಾಗಿಯೂ ತೊಂದರೆಗಳು ಉಂಟಾಗಬಹುದು. ಜೊತೆಗೆ ಅನುವಂಶೀಯವಾಗಿ ಕಾಡುವಂತವೂ ಆಗಿರಬಹುದು, ಅಥವಾ ಜೀನ್ಗಳ ಚಟುವಟಿಕೆಗಳಲ್ಲಿ ಏರುಪೇರಾಗಬಹುದು. ದೈಹಿಕವಾಗಿ ಹಾಗೂ ಬಹುತೇಕ ಜೈವ ರಾಸಾಯನಿಕ ಕ್ರಿಯೆಗಳು ಅವಳಿಗಳಲ್ಲಿ ಒಂದೇ ತೆರನಾಗಿರುವುದರಿಂದ ಅವರನ್ನು ಈ ಪ್ರಯೋಗಕ್ಕೆ ಆಯ್ದುಕೊಳ್ಳಲಾಯಿತು. ಇವರಿಬ್ಬರಲ್ಲಿ ಒಬ್ಬರು ಅಂತರಿಕ್ಷಯಾನ ಮಾಡಿದರೆ ಮತ್ತೊಬ್ಬರು ಭೂಮಿಯಲ್ಲಿದ್ದು ಅದೇ ತೆರನ ಎಲ್ಲ ಪರೀಕ್ಷೆಗಳಿಗೂ ತಮ್ಮನ್ನು ಒಡ್ಡಿಕೊಂಡರು. ಸುಮಾರು 340 ದಿನಗಳ ಕಾಲ ನಿತ್ಯವೂ ಇಬ್ಬರನ್ನು ಅವರ ಕಲಿಕೆಯ ಸಾಮರ್ಥ್ಯ, ಅವರಲ್ಲಿರುವ ವಿವಿಧ ಜೀನ್ಗಳ ಚಟುವಟಿಕೆಗಳು, ಅವರ ಜೀವಕೋಶಗಳಲ್ಲಿ ಅನುವಂಶೀಯವಾಗಿ ಇಲ್ಲದಂತಹ ಬದಲಾವಣೆಗಳು, ರೋಗ ನಿರೋಧಕತೆ, ಒಟ್ಟಾರೆ ಪ್ರೋಟೀನ್ಗಳು, ದೇಹದಲ್ಲಿರುವ ಸೂಕ್ಷ್ಮ ಜೀವಿಗಳು, ನಡೆಯುತ್ತಿರುವಂತಹ ವಿವಿಧ ಜೈವಿಕ ಕ್ರಿಯೆಗಳು ಹಾಗೂ ಜೀವಕೋಶಗಳಲ್ಲಿರುವ ವರ್ಣತಂತುಗಳ ತುದಿ ಅಥವಾ ಟೀಲೋಮಿಯರುಗಳ ಅಧ್ಯಯನ ನಡೆಸಲಾಯಿತು. ವಯಸ್ಸಾದಂತೆ ಟೀಲೋಮಿಯರುಗಳ ಉದ್ದ ಕಡಿಮೆಯಾಗುವುದರಿಂದ ಇದನ್ನು ಅಧ್ಯಯನದಲ್ಲಿ ಸೇರಿಸಿಕೊಳ್ಳಲಾಯಿತು. ಇವೆಲ್ಲವನ್ನು ಒಟ್ಟಾಗಿಸಿ ಇಬ್ಬರು ಅವಳಿಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇರಬಹುದು ಎಂದು ಪರಿಶೀಲಿಸಲಾಗಿದೆ. ಭೂಮಿಯಲ್ಲೇ ಇದ್ದ ಅವಳಿಯು ಅಂತರಿಕ್ಷದಲ್ಲಿ ಇದ್ದವರಂತೆಯೇ ಅದೇ ಸಮಯದಲ್ಲಿ ಅದೇ ಬಗೆಯ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಿತ್ತು. ಈ ಎಲ್ಲ ಅಧ್ಯಯನಗಳನ್ನು 2 ವರ್ಷಗಳ ಕಾಲ, ಅಂದರೆ ಅಂತರಿಕ್ಷದಲ್ಲಿರುವ ಅವಳಿ ಭೂಮಿಗೆ ಮರಳಿದ 1 ವರ್ಷದ ವರೆಗೂ ನಡೆಸಲಾಯಿತು. ಫಲಿತಾಂಶ, 1 ವರ್ಷದ ನಂತರ ಈ ಎಲ್ಲ ಪರೀಕ್ಷೆಗಳ ಫಲಿತಾಂಶಗಳು ಅಂತರಿಕ್ಷಯಾನಕ್ಕಿಂತಲೂ ಮೊದಲು ಇದ್ದಂತಹ ಮಟ್ಟವನ್ನೇ ತೋರಿದುವು. ಅರ್ಥಾತ್ ಅಂತರಿಕ್ಷಯಾನದಿಂದ ಮರಳಿ ಬಂದವರು ಯಥಾಸ್ಥಿತಿಗೆ ಮರಳುತ್ತಾರೆ. ಅವರ ಅನುವಂಶೀಯ ಗುಣಗಳಲ್ಲಿ ಅಂತರಿಕ್ಷಯಾನದಿಂದಾಗಿ ಕೆಲವು ಬದಲಾವಣೆಗಳು ಆಗಿದ್ದರೂ ಅವು ಯಾವುವು ನೆಲೆಯಾಗಿ ನಿಲ್ಲುವುದಿಲ್ಲ. ಬದಲಾವಣೆ ಆಗಿದ್ದು ಒಂದೇ ಒಂದು ಅಂಶದಲ್ಲಿ ಎನ್ನುತ್ತದೆ ನಾಸಾ. ಅದು ದೇಹದಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹಾಗೂ ಅವುಗಳಲ್ಲಿನ ವೈವಿಧ್ಯ, ಇದರಲ್ಲಷ್ಟೇ ಬದಲಾವಣೆಗಳು ಕಂಡುವಂತೆ. ಇದನ್ನು ಆಹಾರ ಹಾಗೂ ಬೇರೆ ಚಿಕಿತ್ಸೆಗಳಿಂದ ಸರಿಪಡಿಸಿಕೊಳ್ಳಬಹುದು. ಅನುವಂಶೀಯ ಗುಣಗಳಲ್ಲಿ ಅರ್ಥಾತ್ ಕೆಲವು ಜೀನುಗಳ ಚಟುವಟಿಕೆ ಮಾತ್ರ ಬದಲಾಗಿತ್ತಂತೆ. ಆದರೆ ಈ ಬದಲಾವಣೆ ಹಾಗೆಯೇ ಉಳಿಯುತ್ತದೆಯೋ ಇಲ್ಲವೋ ಎನ್ನುವುದು ಇನ್ನು ಮುಂದಷ್ಟೇ ತಿಳಿಯಬೇಕು. ಹಾಗೆಯೇ 1 ವರ್ಷಕ್ಕಿಂತಲೂ ದೀರ್ಘಾವಧಿಯ ಪ್ರವಾಸವನ್ನು ಕೈಗೊಂಡರೆ ಇದೇ ರೀತಿಯ ಬದಲಾವಣೆಗಳು ಕಾಣುತ್ತವೆಯೋ ಎನ್ನುವುದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದು ಕೇವಲ ಊಹೆಯಷ್ಟೇ. ಇದನ್ನು ಖಚಿತಪಡಿಸಿಕೊಳ್ಳಲು ಇನ್ನಷ್ಟು ವಿಸ್ತೃತವಾದ ಅಧ್ಯಯನ ಆಗಬೇಕಿದೆ ಎನ್ನುತ್ತದೆ ನಾಸಾ. ಒಟ್ಟಾರೆ ಅರ್ಥ ಇಷ್ಟೇ, ಭೂಮಿಗೆ 1 ವರ್ಷದ ನಂತರ ವಾಪಸ್ ಮರಳುವುದಾದರೆ ಮಂಗಳಯಾತ್ರೆಗೆ ಯಾವುದೇ ಚಿಂತೆ ಇಲ್ಲದೆ ಹೊರಡಬಹುದು. ಅದಕ್ಕೂ ದೀರ್ಘಾವಧಿ ಕಾಲ ಪ್ರವಾಸ ಆಗುತ್ತದೆ ಎನ್ನುವುದಾದರೆ ಏನಾಗುತ್ತದೋ ಹೇಳಲಾಗುವುದಿಲ್ಲ. ತುಂತುರು ಸುದ್ದಿಗಳು. ಇಸ್ರೇಲಿನ ವಿಜ್ಞಾನಿಗಳು ಹಾರಿಸಿದ್ದ ಬೆರೆಸೀತ್ ಎನ್ನುವ ಚಂದ್ರ ಶೋಧ ನೌಕೆ ಹಾದಿ ತಪ್ಪಿ ಚಂದ್ರನ ಮೇಲೆ ಅಪ್ಪಳಿಸಿ ಚೂರು ಚೂರಾಗಿದೆ. ನಿನ್ನೆ ಇದು ಚಂದ್ರನ ಮೇಲೆ ಇಳಿದು ಅಲ್ಲಿನ ನೆಲವನ್ನು ಶೋಧಿಸಬೇಕಿತ್ತು. ಆದರೆ ಇನ್ನೇನು ನೆಲಕ್ಕೆ ಇಳಿಯಬೇಕು ಎನ್ನುವ ಹೊತ್ತಿನಲ್ಲಿ ಇದರ ಯಂತ್ರ ಕೆಟ್ಟು ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿದೆ. ಚಂದ್ರನನ್ನು ಮುಟ್ಟುವ ಸಾಹಸ ಮಾಡಿದ ಮೊತ್ತ ಮೊದಲ ಖಾಸಗಿ ನೌಕೆ ಇದಾಗಿತ್ತು. ಮನುಷ್ಯರ ಪೂರ್ವಜರ ಕುಲಕ್ಕೆ ಸಂಬಂಧಿಸಿದ ಮತ್ತೊಂದು ಹೊಸ ಜೀವಿಯ ಪಳೆಯುಳಿಕೆಗಳನ್ನು ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿದೆ. ಹೋಮೋ ಲೂಸೋನೆನ್ಸಿಸ್ ಎಂದು ಹೆಸರಿಸಿರುವ ಈ ಜೀವಿಯ ಪಳೆಯುಳಿಕೆಗಳು ಸುಮಾರು 50,000 to 70,000 ವರ್ಷಗಳಷ್ಟು ಹಳೆಯವೆಂದು ಗುರುತಿಸಲಾಗಿದೆ. ಮನುಷ್ಯನಂತೆಯೇ ಎರಡು ಕಾಲಿನಲ್ಲಿ ನಡೆಯುತ್ತಿದ್ದ, ಆದರೆ ನಮಗಿಂತಲೂ ಸಾಕಷ್ಟು ಕುಳ್ಳಗಿದ್ದ ಈ ಜೀವಿ ಮರವಾಸಿ ಆಗಿದ್ದಿರಬಹುದು ಎಂದು ಊಹೆ. ಇಂತಹ ಹಲವಾರು ಜೀವಿಗಳಲ್ಲಿ ಈಗ ಬದುಕಿ ಉಳಿದಿರುವುದು ಕೇವಲ ನಾವು ಅಷ್ಟೇ. ಈ ಜೀವಿಯ ಶೋಧದಿಂದಾಗಿ ಮನುಷ್ಯ ಹುಟ್ಟಿದ್ದು ಆಫ್ರಿಕಾದಲ್ಲಿ, ಅಲ್ಲಿಂದ ಬೇರೆ ಖಂಡಗಳಿಗೆ ವಲಸೆ ಹೋದ ಎಂಬ ತರ್ಕವನ್ನು ಮರುಪರಿಶೀಲಿಸುವ ಅವಶ್ಯಕತೆಯುಂಟಾಗಿದೆ. ಮೊತ್ತ ಮೊದಲ ಬಾರಿಗೆ ಕುಲಾಂತರಿ ಹಲ್ಲಿಯೊಂದನ್ನು ಸೃಷ್ಟಿಸಲಾಗಿದೆಯಂತೆ. ಸಾಧಾರಣವಾಗಿ ಮೈಯೆಲ್ಲ ಬಣ್ಣ ಬಣ್ಣವಾಗಿರುವ ಹಲ್ಲಿಯನ್ನು ಕ್ರಿಸ್ಪರ್ ತಂತ್ರವನ್ನು ಬಳಸಿ ಬಣ್ಣವೇ ತಯಾರಿಸದಂತೆ ಮಾಡಿದ್ದು, ಹೀಗೆ ಹುಟ್ಟಿದ ಕುಲಾಂತರಿ ಹಲ್ಲಿ ಬಿಳಿಚಿಕೊಂಡ ಆಲ್ಬಿನೋ ರೀತಿಯಲ್ಲಿ ಕಾಣುತ್ತದೆ.
ಬೀಗಲ್ ಸಾಹಸಯಾನ ಸಂಚಿಕೆ 32 ಮುಂದುವರೆದುದು. ಈ ಪ್ರಾಣಿಯದೊಂದು ಕೌತುಕಮಯ ಸಂಗತಿ ಎಂದರೆ ಟಗರಿನಿಂದ ಸೂಸುವ ಗಾಢವಾದ ಅಸಹ್ಯ ವಾಸನೆ. ಅದನ್ನು ವಿವರಿಸಲು ಬಾರದು. ಇದೀಗ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಟ್ಟಿರುವ ಪ್ರಾಣಿಯ ದೇಹದ ಚರ್ಮವನ್ನು ಅದಕ್ಕಾಗಿ ಸುಲಿಯುವಾಗ ವಾಕರಿಕೆಯಿಂದ ನಾನು ಸೋತು ಸುಣ್ಣವಾಗಿದ್ದೆ. ಆ ಚರ್ಮವನ್ನು ರೇಷ್ಮೆಯ ಕರವಸ್ತ್ರದಲ್ಲಿ ಸುತ್ತಿ ಮನೆಗೆ ಕೊಂಡೊಯ್ದಿದ್ದೆ. ಚೆನ್ನಾಗಿ ಒಗೆದ ಮೇಲೆ ಆ ಕರವಸ್ತ್ರವನ್ನು ಬಳಸಿದ್ದೆ. ನಾನು ಅದನ್ನು ಹಲವಾರು ಬಾರಿ ತಿಕ್ಕಿ ತೀಡಿ ಒಗೆದ ಮೇಲೆಯೂ ಮಡಿಕೆ ಬಿಡಿಸಿದರೆ ಸಾಕು, ಆ ವಾಸನೆ ಮೂಗಿಗೆ ಅಡರುತ್ತಿತ್ತು. 1 ವರ್ಷ 7 ತಿಂಗಳು ಕಳೆದ ಮೇಲೂ ಆ ವಾಸನೆಯನ್ನು ಕರವಸ್ತ್ರ ಬೀರುತ್ತಿತ್ತು. ಅದರಲ್ಲಿದ್ದ ಯಾವುದೋ ವಸ್ತು ಕರವಸ್ತ್ರಕ್ಕೆ ಶಾಶ್ವತವಾಗಿ ಅಂಟಿಕೊಂಡ ಹಾಗಿತ್ತು. ಆದರೂ ಆ ವಸ್ತು ಬಲು ಬಾಷ್ಪಶೀಲವಿರಬೇಕು. ಕೆಲವೊಮ್ಮೆ ಈ ಜಿಂಕೆಗಳ ಹಿಂಡಿನಿಂದ ಸುಮಾರು 1/4 ಮೈಲಿ ದೂರದಲ್ಲಿದ್ದಾಗಲೂ ಅತ್ತಲಿಂದ ಸುಳಿದ ಗಾಳಿಯನ್ನು ಮೋಸಿದಾಗ ಅದರಲ್ಲೆಲ್ಲ ಆ ಸ್ರಾವದ ಘಮಲು ತುಂಬಿಕೊಂಡಿರುತ್ತಿತ್ತು. ಟಗರಿನ ಕೊಂಬು ಚರ್ಮವನ್ನು ಕಳೆದುಕೊಂಡು ಚೆನ್ನಾಗಿ ಬಲಿತಿದ್ದಾಗ ಈ ಘಮಲು ಗಾಢವಾಗಿರುತ್ತದೆ ಎನ್ನುವುದು ನನ್ನ ನಂಬಿಕೆ. ಹೀಗಿದ್ದಾಗ ಅದರ ಮಾಂಸ ತಿನ್ನಲಾಗದ ಸ್ಥಿತಿಯಲ್ಲಿರುತ್ತದೆ. ಆದರೆ ಗಾಚೋಗಳ ಪ್ರಕಾರ ಆ ಮಾಂಸವನ್ನು ಸ್ವಲ್ಪ ಸಮಯ ಹೊಸ ಮಣ್ಣಿನಲ್ಲಿ ಹೂತಿಟ್ಟರೆ ವಾಸನೆ ಮಾಯವಾಗಿ ಬಿಡುತ್ತದೆಯಂತೆ. ಉತ್ತರ ಸ್ಕಾಟ್ಲ್ಯಾಂಡಿನ ಬೆಸ್ತರುಗಳು ಮೀನು ಹಿಡಿಯುವ ಹಕ್ಕಿಗಳ ಹೊಳೆತ ಶವಗಳನ್ನು ಹೀಗೆಯೇ ಸಂಸ್ಕರಿಸುತ್ತಾರೆ ಎಂದು ಎಲ್ಲೋ ಓದಿದ ನೆನಪಾಗುತ್ತಿದೆ. ರೊಡೆನ್ಶಿಯಾ ಅಥವಾ ದಂಶಕ ಗಣಕ್ಕೆ ಸೇರಿದ ಪ್ರಾಣಿಗಳ ಪ್ರಭೇದಗಳು ಬಲು ಹೆಚ್ಚು. ಇಲಿಗಳಲ್ಲಿಯೇ ನಾನು ಏನಿಲ್ಲವೆಂದರೂ 8ಕ್ಕೆ ಕಡಿಮೆಯಿಲ್ಲದ ಪ್ರಭೇದಗಳನ್ನು ಕಂಡಿದ್ದೇನೆ. ಹಲ್ಲಿನಿಂದ ಕೊರೆಯುವ ಪ್ರಾಣಿಗಳಲ್ಲೇ ಪ್ರಪಂಚದಲ್ಲಿ ಅತಿ ದೊಡ್ಡದೆನಿಸಿದ ಹೈಡ್ರೋಕೀರಸ್ ಕೇಪಿಬಾರ ಅಥವಾ ನೀರು ಹಂದಿಯೂ ಇಲ್ಲಿ ಸರ್ವೇ ಸಾಮಾನ್ಯ. ನಾನು ಮೊಂಟೆವಿಡಿಯೋದಲ್ಲಿ ಬೇಟೆಯಾಡಿದ ಹಂದಿಯೊಂದು 98 ಪೌಂಡ್ ತೂಕವಿತ್ತು. ಮೂಗಿನಿಂದ ಬಾಲದವರೆಗೆ 3 ಅಡಿ 2 ಇಂಚು ಉದ್ದವೂ 3 ಅಡಿ 8 ಇಂಚು ಸುತ್ತಳತೆಯೂ ಇತ್ತು. ನೀರು ಉಪ್ಪುಪ್ಪಾಗಿರುವ ಪ್ಲಾಟಾದ ಮುಖಜ ಭೂಮಿಗೆ ಈ ಮಹಾ ದಂಶಕಗಳು ಆಗಾಗ್ಗೆ ಅಡ್ಡಾಡಲು ಬರುತ್ತವೆ. ಆದರೆ ಸಿಹಿನೀರಿನ ಕೊಳ ಸರೋವರಗಳ ಅಂಚಿನಲ್ಲಿ ಇವುಗಳ ಸಂಖ್ಯೆ ಇನ್ನೂ ಹೆಚ್ಚು. ಮಾಲ್ಡೊನಾಡೋದ ಬಳಿ 3-4 ಪ್ರಾಣಿಗಳು ಒಟ್ಟಿಗೇ ಇರುವುದನ್ನು ಕಾಣಬಹುದು. ಹಗಲಿನಲ್ಲಿ ಅವು ಜಲಸಸ್ಯಗಳ ನಡುವೆ ಮಲಗಿಯೋ ಅಥವಾ ಹುಲ್ಲು ಬಯಲಿನಲ್ಲಿ ಆಹಾರ ಹುಡುಕುತ್ತಲೋ ಇರುವುದನ್ನು ಕಾಣಬಹುದು. ದೂರದಿಂದ ನೋಡಲು ನಡೆ ಹಾಗೂ ಬಣ್ಣದಲ್ಲಿ ಇವು ಹಂದಿಗಳನ್ನೇ ಹೋಲುತ್ತವೆ. ಆದರೆ ಕುಕ್ಕುರುಗಾಲಿನಲ್ಲಿ ಕುಳಿತು ಕುತೂಹಲದಿಂದ ಒಕ್ಕಣ್ಣಿನಿಂದಲೇ ಕೆಕ್ಕರಿಸುವಾಗ ತಮ್ಮದೇ ಗಣದ ಮೊಲ ಕೇವಿಗಳಂತೆಯೇ ಕಾಣುತ್ತವೆ. ಆಳವಾದ ಅವುಗಳ ದವಡೆಯಿಂದಾಗಿ ಮುಂದಿನಿಂದಲೂ ಬದಿಯಿಂದಲೋ ನೋಡುವುದಕ್ಕೆ ವಿಚಿತ್ರವೆನಿಸುತ್ತವೆ. ಮಾಲ್ಡನಾಡೋದಲ್ಲಿದ್ದ ಈ ಪ್ರಾಣಿಗಳು ಬಲು ಸಾಧು. ನಾನು ಎಚ್ಚರಿಕೆಯಿಂದ ಸದ್ದಿಲ್ಲದೆ ಇಂತಹ ನಾಲ್ಕು ಪ್ರಾಣಿಗಳಿಗೆ ಕೇವಲ 3 ಗಜ ಸಮೀಪಕ್ಕೂ ಹೋಗಿದ್ದುಂಟು. ಈ ಸಾಧುತನಕ್ಕೆ ಬಹುಶಃ ಇಲ್ಲಿದ್ದ ಚಿರತೆಯ ಜಾತಿಯ ಜಾಗುವಾರನ್ನು ಹೊರಗಟ್ಟಿ ಕೆಲವು ವರ್ಷಗಳಾಗಿರುವುದು ಮತ್ತು ಈ ಪ್ರಾಣಿಯನ್ನು ಬೇಟೆಯಾಡುವುದರಿಂದ ಲಾಭವೇನೂ ಇಲ್ಲ ಎಂದು ಗಾಚೋಗಳು ಭಾವಿಸಿರುವುದೂ ಕಾರಣವಿರಬಹುದು. ನಾನು ಹತ್ತಿರ ಹತ್ತಿರ ಸರಿಯುತ್ತಿದ್ದಂತೆ ಅವು ತಮಗೇ ವಿಶಿಷ್ಟವಾದ ಸದ್ದನ್ನು ಮಾಡಲು ತೊಡಗಿದುವು. ಅದೇನು ಬೆದರಿಸುವಷ್ಟು ದೊಡ್ಡ ಸದ್ದಲ್ಲ, ಸಣ್ಣನೆ ಗುರುಗುಟ್ಟುವ ಶಬ್ದ, ಇದ್ದಕ್ಕಿದ್ದ ಹಾಗೆ ಬಾಯಿಯಿಂದ ಗಾಳಿ ಹೊರಬಿದ್ದಾಗ ಆಗುವ ಸದ್ದು. ನಾನು ಕೇಳಿರುವ ಇದೇ ರೀತಿಯ ಸದ್ದಿನಲ್ಲಿ ಸಣ್ಣ ನಾಯಿ ಮರಿಯ ಕುಯಿಗುಡುವಿಕೆಯಂತೆಯೇ ಇತ್ತು. ಕೈ ಎಳತೆ ದೂರದಲ್ಲಿ ನಾನು ಆ ನಾಲ್ಕನ್ನೂ ನೋಡಿದೆ, ಅವು ನನ್ನನ್ನು ನೋಡಿದುವು. ಹೀಗೆ ಕೆಲವು ನಿಮಿಷಗಳ ನೋಡಿದ ನಂತರ ಅವು ನಾಗಾಲೋಟದಲ್ಲಿ ಓಡಿ ಬೊಗಳುತ್ತಲೇ ನೀರಿಗೆ ಹಾರಿದುವು. ನೀರಿನಲ್ಲಿ ಸ್ವಲ್ಪ ದೂರ ಮುಳುಗಿ ಈಜಿದ ಮೇಲೆ ತಮ್ಮ ತಲೆಯ ತುದಿಯನ್ನಷ್ಟೇ ಹೊರಹಾಕಿ ಇಣುಕಿದುವು.
ಜಾಣ ನೋಡಿ. ಕ್ರಿಶ್ಚಿಯನ್ ಹೈಗನ್ಸ್, April 14, 1629. ಬೆಳಕು ಕಾಲಗಳ ಬಗ್ಗೆ ಹಲವು ಮೂಲ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟ ಡಚ್ ವಿಜ್ಞಾನಿ ಕ್ರಿಶ್ಚಿಯನ್ ಹೈಗನ್ಸ್ ಹುಟ್ಟಿದ ದಿನ ಇದು. 1929 ಜನಿಸಿದ ಹೈಗನ್ಸ್ನ ಹೆಸರು ಭೌತಶಾಸ್ತ್ರದಲ್ಲಿ ಅಜರಾಮರ, ಏಕೆಂದರೆ ಈತ ಮೊತ್ತ ಮೊದಲ ಬಾರಿಗೆ ಬೆಳಕು ಎಷ್ಟು ವೇಗದಲ್ಲಿ ಸಾಗುತ್ತಿದೆ ಎನ್ನುವುದನ್ನು ಅಳೆಯಲು ಪ್ರಯತ್ನಿಸಿದ ಮೇಧಾವಿ. ಅಷ್ಟೇ ಅಲ್ಲ, ಈಗ ನಾವು ಹೆಚ್ಚು ಕಡಿಮೆ ಮರೆತೇ ಬಿಟ್ಟಿರುವಂತಹ ಅಜ್ಜನ ಕಾಲದ ಲೋಲಕ ಗಡಿಯಾರದ ಆವಿಷ್ಕಾರವೂ ಈತನದ್ದೇ. ಈ ಗಡಿಯಾರ ಅದೆಷ್ಟು ಜನರಿಗೆ ಉದ್ಯೋಗ ನೀಡಿತೋ ಲೆಕ್ಕ ಹಾಕಲಾಗದು. ಸಾಮಾನ್ಯ ಲೋಲಕ ಎಂದು ನಾವು ಇಂದು ತರಗತಿಯಲ್ಲಿ ಪಾಠ ಮಾಡುವ ವಿಷಯದ ಬಗ್ಗೆಯೂ ಹೈಗನ್ಸ್ ಹಲವು ಸಂಶೋಧನೆಗಳನ್ನು ನಡೆಸಿದ್ದ. ಕೇಂದ್ರಾಪಗಮನ, ಕೇಂದ್ರಾಭಿಗಮನ ಬಲಗಳು ಎಂದು ನಾವು ಇಂದು ಹೆಸರಿಸುವ ಸೆಂಟ್ರಿಪೀಟಲ್ ಹಾಗೂ ಸೆಂಟ್ರಿಫ್ಯೂಗಲ್ ಬಲಗಳ ಬಗ್ಗೆ ಮೊದಲು ಗಣಿಸಿ ತಿಳಿಸಿದವನು ಕೂಡ ಈತನೇ. ಈ ತತ್ವಗಳೇ ಮುಂದೆ ಸರ್ ಐಸಾಕ್ ನ್ಯೂಟನ್ನಿಗೆ ತನ್ನ ಸುಪ್ರಸಿದ್ಧ ಗುರುತ್ವಾಕರ್ಷಣೆಯ ನಿಯಮಗಳನ್ನು ರೂಪಿಸಲು ನೆರವಾದುವು. ಶನಿಗ್ರಹದ ಸುತ್ತಲೂ ಬಳೆಗಳಿರುವುದನ್ನು ಮೊತ್ತ ಮೊದಲಿಗೆ ಕಂಡವನೂ ಈತನೇ. ಹೀಗೆ ಖಗೋಳ, ಭೌತವಿಜ್ಞಾನ ಮತ್ತು ಭೂಗೋಳ ಶಾಸ್ತ್ರಗಳಿಗೆ ಹೈಗನ್ಸ್ ಕೊಟ್ಟ ಹಲವು ಕೊಡುಗೆಗಳಿವೆ. ಭೂಮಿಯ ಮಾತಿರಲಿ, ದೂರದಲ್ಲಿರುವ ಮಂಗಳನ ಮೇಲ್ಮೈಯನ ನಕ್ಷೆಯೊಂದನ್ನು ಕೂಡ ಈತ ರಚಿಸಿದ್ದನಂತೆ. ಇದು ಈ ವಾರದ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ ಮತ್ತು ಶ್ರೀಮತಿ ಭಾರತ್. ಜಾಣಸುದ್ದಿ ಕುರಿತ ಪ್ರಶ್ನೆಗಳು, ಸಂದೇಹ ಹಾಗೂ ಜಾಣ ಪ್ರಶ್ನೆಗಳ ಉತ್ತರಕ್ಕೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.